92.7 ಬಿಗ್ ಎಫ್ಎಂ ಟ್ಯೂನ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಮ ಅರ್ಜ ಎರಲ್ ಮಾತಾಡ್ತಿದ್ದಾರೆ. ನೀವು ಕೇಳ್ತಾ ಇದ್ದೀರಾ ಟೇಕ್ ಇಟ್ ಈಸಿ. ನಮ್ಮ ಜೊತೆ ಇದ್ದಾರೆ ಎಡಪಡಿತಾಯ ಸರ್. ಸರ್, ಏನಂದ್ರೆ ಈ ಡಿಜಿಟಲ್ ವ್ಯವಸ್ಥೆ ಅನ್ನೋದು ಏನಂದ್ರೆ ಎಜುಕೇಷನ್ಗೆ ಒಂದು ಡಿಜಿಟಲ್ ವ್ಯವಸ್ಥೆ ಅನ್ನೋದು ಏನಿದೆ ಅದು ತಾತ್ಕಾಲಿಕ ವ್ಯವಸ್ಥೆ ಆಗಿದ್ರೆ ಉತ್ತಮವ, ಅದೊಂದು ನಿರಂತರವಾಗಿರ್ಬೇಕಾ? ಸೊ ನಿರಂತರವಾಗಿದ್ರೆ ಜನರಿಗೆ ಒಪ್ಪಿಕೊಳ್ಳಕ್ಕಾಗುತ್ತಾ ಅಥವಾ ಇನ್ನೇನಾದ್ರೂ ಬೇರೆ ಚಾಲೆಂಜಸ್ಗಳಿದೆಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್?
ಡಿಜಿಟಲ್ ವ್ಯವಸ್ಥೆ ಈಗ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಕಂಡು ಬಂದರೂ ಈ ವ್ಯವಸ್ಥೆ ಬೇರೆ ಬೇರೆ ರೂಪದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ನನಗೆ ಎದ್ದು ಕಾಣ್ತದೆ. ಜೀವನವೆಂಬುವಂಥದ್ದು ನಿಂತ ನೀರಾಗಬಾರದು, ಖಂಡಿತ ಸತ್ಯ. ಪ್ರತಿಯೊಂದರಲ್ಲೂ ಹೊಸತನವಿದ್ರೆ ಮಾತ್ರ ಬದುಕು ಮತ್ತು ಜೀವನದ ಮಧ್ಯೆ ಇರುವ ಅಂತರದ ಅರಿವು ನಮಗಾಗ್ತದೆ. ವರ್ಕ್ ಫ್ರಮ್ ಹೋಮ್ ಸರ್ವೇ ಸಾಮಾನ್ಯವಾದ ರೀತಿಯಲ್ಲಿಯೇ ಮುಂದೊಂದು ದಿನ ಖಂಡಿತವಾಗಿಯೂ ಓನ್ಲಿ ಲರ್ನಿಂಗ್ ಫ್ರಮ್ ಹೋಮ್ ಆಗುವ ಸನ್ನಿವೇಶ ಹತ್ತಿರದಲ್ಲೇ ಇದ್ದಾಗೆ ನನಗೆ ತೋರ್ತದೆ. ಎಲ್ಲ ಕಾರಣಗಳಿಂದಾಗಿ ಡಿಜಿಟಲ್ ವ್ಯವಸ್ಥೆಯನ್ನು ಕೇವಲ ಪಾಸಿಂಗ್ ಶವರ್ಸ್ ಎಂದು ತಿಳಿದು ಹಗುರವಾಗಿ ಪರಿಗಣಿಸುವಂತದ್ದು ಸರಿಯಲ್ಲ ಎಂಬುದು ನನ್ನ ಅನಿಸಿಕೆ.
ಥ್ಯಾಂಕ್ ಯು ಸೋ ಮಚ್. ಸೊ ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಆಗಿರುವ ಪ್ರೊಫೆಸರ್ ಪಿ ಎಸ್ ಎಡಬಡಿತಾಯ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸ್ಟೂಡೆಂಟ್ಸ್ಗಳಿಗೆ, ಯಂಗ್ ಮೈಂಡ್ಸ್ಗಳಿಗೆ, ಯಂಗ್ ಬ್ರೈನ್ಸ್ಗಳಿಗೆ, ದ ಫ್ಯೂಚರ್ ಜನ್ರೇಷನ್ಗೆ ಆಸ್ ಅ ಸೀನಿಯರ್ ಪರ್ಸನ್ ಆಗಿ, ದ ಗೋಲ್ಡ್ ಮೆಡಲಿಸ್ಟ್ ಆಗಿ, ಒಬ್ಬ ಶಿಕ್ಷಣ ತಜ್ಞರು ಕೂಡ ಆಗಿ ನೀವು ಕೊಡುವಂತಹ ಸಲಹೆ ಏನು?
ಈ ಕೊರೋನಾ ಮಹಾಮಾರಿ ಯಾರೂ ಮರೆಯದ ಹಾಗೂ ಸದಾ ನೆನಪಿನಲ್ಲಿಟ್ಟುಕೊಂಡು ಮುಂದಿನ ಜೀವನ ಸಾಗಿಸಬೇಕಾದ ಪಾಠ ಹೇಳಿಕೊಟ್ಟಿದೆ. ದುಡ್ಡು, ಶ್ರೀಮಂತಿಕೆ, ಅಂತಸ್ತು, ಗೌರವ, ಸಂಬಂಧಿಕರು ಯಾವುದು ಶಾಶ್ವತವಲ್ಲ ಮತ್ತು ಕೊನೆಗೆ ನಮ್ಮ ಸಹಾಯಕ್ಕೆ ಬರದು. ಅಂಕಗಳು ಮಾನದಂಡವಲ್ಲ. ಜೀವನವೆಂಬ ಪರೀಕ್ಷೆಯನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಎದುರಿಸಬಲ್ಲ ಜೀವನ ಕೌಶಲ ಮತ್ತು ಚಾಕಚಕ್ಯತೆ, ಬುದ್ಧಿವಂತಿಕೆಯನ್ನು ಕಲಿಕೆಯ ಮೂಲಕ ಸಂಪಾದಿಸಿಕೊಳ್ಬೇಕು. ಇವತ್ತು ನಾವೆಲ್ಲ ಕಂಡುಕೊಂಡಾಗೆ ಕರುಣೆಯಲ್ಲ ಸಹಾನುಭೂತಿಯನ್ನು ವ್ಯಕ್ತಪಡಿಸುವುದು ಬಹಳ ಅಗತ್ಯ. ಹೇಳಿದ್ರೆ ಸಿಂಪತಿ ಯಾರಿಗೆ ಬೆಳೆಯುವತ್ತು, ಇವತ್ತು ಬೇಕಾಗುವಂಥದ್ದು ಎಂಪತಿ ಅಂತ ಹೇಳ್ತೇವೆ ನಾವು. ಸೂರ್ಯಾಸ್ತಮಾನವಾಯಿತೆಂದು ಕೊರಗುತ್ತಾ ಕುಳಿತರೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡುವ ಅವಕಾಶ ನಮಗೆಲ್ಲರಿಗೂ ತಪ್ಪಿ ಹೋದೀತು. ಅಂದ್ರೆ ಈ ಭಯ, ಆತಂಕ ಪಡುವ ಅಗತ್ಯವಿಲ್ಲ. ಎಲ್ಲವನ್ನು ಸರಕಾರ, ಅಧಿಕಾರಿಗಳು, ಹೆತ್ತವರು, ಆಶಾ ಕಾರ್ಯಕರ್ತೆಯರು ಮಾಡ್ತಾರೆಂತ ಕೈಕಟ್ಟಿ ಕುಳಿತುಕೊಳ್ಳುವುದು ಅಥವಾ ಕೈಚೆಲ್ಲಿ ಮೈ ಮರೆಯುವುದು ಅಪಾಯ. ನಮ್ಮ ಆರೋಗ್ಯವನ್ನು ನಾವೇ ರಕ್ಷಿಸಿಕೊಳ್ಬೇಕು. ನಮಗೆ ಬಯಸದೆ ಸಿಕ್ಕಿರುವ ಬಿಡುವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳೋಣ. ಆತ್ಮಶೋಧನೆಯಲ್ಲಿ ತೊಡಗಿ ನಮ್ಮ ನಮ್ಮಲ್ಲಿರುವ ಟ್ಯಾಲೆಂಟ್ ಅನ್ನು ಹುಡುಕಿ ಬಾಹ್ಯ ಪ್ರಪಂಚಕ್ಕೆ ಪರಿಚಯಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎನ್ನುವುದು ನನ್ನ ಆಶಯ ಮತ್ತು
ಕಿವಿಮಾತು. ಲಾಕ್ಡೌನ್ 1, ಲಾಕ್ಡೌನ್ 2, ಲಾಕ್ಡೌನ್ 3, ಎಲ್ಲ ಲಾಕ್ಡೌನ್ಗಳಲ್ಲಿಯೂ ಕೂಡ ಸತತವಾಗಿ ಆರ್ಜಿಎಸ್ಗಳು 92.7 ಬಿಗ್ ಎಫ್ಎಂ ಆರ್ಜಿಎಸ್ಗಳು ಮನೆಯಲ್ಲಿ ಕೂತ್ಕೊಂಡೇ ಕಾರ್ಯಕ್ರಮ ನೀಡಿದ್ದಾರೆ. ಎಲ್ಲ ರೀತಿ ಅಪ್ಡೇಟ್ಸ್ಗಳು ನೀಡ್ತಾ ಇದ್ದಾರೆ, ಮುಂದೆ ಕೂಡ ನೀಡ್ತಾರೆ ಖಂಡಿತವಾಗಿಯೂ ಕೂಡ. ಓಕೆ, ನಮ್ಮ ಜೊತೆ ಈಗ ಮಂಗಳೂರು ಯೂನಿವರ್ಸಿಟಿಯ VC ಆಗಿರುವ ಪ್ರೊಫೆಸರ್ ಎಡಬಡಿತಾಯ ಸರ್ ನಮ್ಮ ಜೊತೆ ಇದ್ದಾರೆ. ತುಂಬ ಎಕ್ಸಾಮ್ಸ್ಗಳು, ಐ ಥಿಂಕ್ ಕೆಲವೊಂದು ಎಕ್ಸಾಮ್ಸ್ಗಳು ಬಾಕಿ ಇದೆ, ಕೆಲವೊಂದು ರಿಸಲ್ಟ್ಸ್ ಬಾಕಿ ಇದೆ.
ಹೌದು,
ಕೆಲವೊಂದು ಎಕ್ಸಾಮ್ಸ್ಗಳು ಪೋಸ್ಟ್ಪೋನ್ ಆಗಿದೆ, ಕೆಲವೊಂದು ಎಕ್ಸಾಮ್ಗಳು, ಕೆಲವೊಂದು ಟೆಸ್ಟ್ಗಳು, ಕೆಲವೊಂದು ಎಂಟ್ರೆನ್ಸ್ ಟೆಸ್ಟ್ಗಳು ಸದ್ಯದಲ್ಲಿ ನಡೀಲಿಕ್ಕಿದೆ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ?
ಹೌದು, ಕೆಲವೊಂದು ಪರೀಕ್ಷೆ ಬಾಕಿ ಇದೆ, ಕೆಲವೊಂದು ರಿಸಲ್ಟ್ ಬಾಕಿ ಇದೆ, ಕೆಲವೊಂದು ಎಂಟ್ರೆನ್ಸ್ ಟೆಸ್ಟ್ ಕೂಡ ನಡೀಲಿಕ್ಕಿದೆ. ನಮ್ಮೆಲ್ಲರ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಆದರೆ ಹೋದರೆ ಹತ್ತಿ ಬೆಳೆದ್ರೆ ಅಜ್ಜಿಗೊಂದು ಪಟ್ಟೆ ಸೀರೆ ಎಂಬಂತಾಗಿದೆ. ಕೊರೋನಾ ಹಬ್ಬುವಿಕೆ, ಲಕ್ಷಣಗಳನ್ನು ನೀಡದೆ ಅದರ ಆವರಿಸುವಿಕೆ, ಅನಿಶ್ಚಿತತೆಯ ಮೋಡವನ್ನು ಕವಿದಿದೆ ಅಂದರೆ ತಪ್ಪಾಗಲಾರದು. ಮೊದಲಿನಂತೆ ಫೇಸ್ ಟು ಫೇಸು ಅಥವಾ ಮುಖಾಮುಖಿ ತರಗತಿ ಪರೀಕ್ಷೆಗಳನ್ನು ನಡೆಸದೆ ಆನ್ಲೈನ್ ಟೀಚಿಂಗ್, ಲರ್ನಿಂಗ್ ಮತ್ತು ಇವ್ಯಾಲ್ಯುಯೇಷನ್ ಮಾಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಒಂದು ವೇಳೆ ಬಾರದೇ ಇದ್ದಲ್ಲಿ ಕೆಳಹಂತದ ಸೆಮಿಸ್ಟರ್ನಲ್ಲಿ ಓದ್ತಿರುವ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ಅಥವಾ ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಮಾನದಂಡವಾಗಿ ಪರಿಗಣಿಸಿ ಮುಂದಿನ ಸೆಮಿಸ್ಟರ್ಗೆ ಈ ವರ್ಷ ವಿಶೇಷ ನೆಲೆಯಲ್ಲಿ ಕ್ಯಾರಿ ಓವರ್ ಮಾಡುವುದೇ ಅಥವಾ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ನೀಡಿ ಆನ್ಲೈನ್ನಲ್ಲಿಯೇ ಪರೀಕ್ಷೆ ಮೌಲ್ಯಮಾಪನ ನಡೆಸಿ ಫಲಿತಾಂಶ ಘೋಷಿಸುವುದೇ. ಒಂದು ವೇಳೆ ಹಳ್ಳಿಯಲ್ಲಿದ್ದು ಆನ್ಲೈನ್ ಪರೀಕ್ಷೆ ಬರೆಯಲು ಕಷ್ಟವಾಗುವ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಮಾಜಿಕ ಅಂತರ ಕಾಪಾಡಿ ಆಯಾಯ ಕಾಲೇಜುಗಳಲ್ಲಿ ಪರೀಕ್ಷೆ ನಡೆಸುವ ವ್ಯವಸ್ಥೆ ಮಾಡಲಾಗುವುದು ಎಂಬುದರ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಅಂತಿಮ ಹಂತ ತಲುಪಿರುತ್ತದೆ. ಖಂಡಿತವಾಗಿಯೂ May 17 ಬಳಿಕ ಈ ಬಗ್ಗೆ ನಮಗೆಲ್ಲರಿಗೂ ನಿರ್ದಿಷ್ಟವಾದ ಮಾಹಿತಿ ದೊರೆಯಲಿದೆ ಎಂಬ ವಿಶ್ವಾಸ ನನ್ನಲ್ಲಿದೆ.
ಥ್ಯಾಂಕ್ ಯು. 92.7 ಬಿಗ್ ಎಫ್ಎಂ ಟ್ಯೂನ್ ಮಾಡ್ಕೊಂಡಿದ್ದೀರಾ, ಬಿಗ್ ಎಫ್ಎಂ ಟ್ಯೂನ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಮ ಅರ್ಜ ಎರಲ್ ಮಾತಾಡ್ತಿದ್ದಾರೆ, ನೀವು ಕೇಳ್ತಾ ಇದ್ದೀರಾ ಟೇಕ್ ಇಟ್ ಈಸಿ. ಸೊ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಹೆಚ್ಚಿನ ಜನ ಕೇಳ್ತಾರೆ ರೇಡಿಯೋವನ್ನು 92.7 ಬೆಗ್ ಎಫ್ ಎಂ ಅನ್ನು, ಯಾಕಂದ್ರೆ ಅಥೆಂಟಿಕ್ ಇನ್ಫಾರ್ಮೇಶನ್ ಮತ್ತು ಎಲ್ಲಾ ರೀತಿಯ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ತಾ ಇದೆ 92.7 ಬೆಗ್ ಎಫ್ ಎಂ. ಅಂಡ್ ಇವಾಗ ನಮ್ಮ ಜೊತೆ ಗೆಸ್ಟ್ ಆಗಿದ್ದಾರೆ ನನ್ನ ಶೋ ಅಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಪಿ ಎಸ್ ಎರಬಡಿತಾಯ ಅವರು. ಸರ್, ನೀವು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀರಾ, ಶಿಕ್ಷಣ ತಜ್ಞರು ಕೂಡ ಆಗಿದ್ದೀರಾ, ಈ ಒಂದು ಸಂದರ್ಭದಲ್ಲಿ ನಿಮಗೆ ಕಾಡಿದ ಆತಂಕಗಳು ಯಾವುದು, ಅಂದ್ರೆ ಎಜುಕೇಶನ್ ವಿಚಾರದಲ್ಲಿ ನಿಮಗೆ ಕಾಡಿದ ಆತಂಕಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
ಲಾಕ್ಡೌನ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನನಗೆ ಕಾಡಿದ ಆತಂಕವೆಂದ್ರೆ, ಯಾವಾಗ ಈ ಲಾಕ್ಡೌನ್ ಇಂದ ನಾವೆಲ್ಲರೂ ಮುಕ್ತರಾಗ್ತೇವೆ, COVID-19 ಅನ್ನು ದೇಶದಿಂದಲೇ ಓಡಿಸಲು ಅಗತ್ಯವಿರುವ ಔಷಧಿ ಮತ್ತು ವ್ಯಾಕ್ಸಿನ್ ಯಾವಾಗ ಜನರಿಗೆ ದೊರಕುವಂತಾಗುತ್ತದೆ, ಶಿಕ್ಷಣ ಕ್ಷೇತ್ರದಲ್ಲಿರುವ ನನಗೆ ಅಂತಿಮ ವರ್ಷದಲ್ಲಿರುವ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಸಕಾಲದಲ್ಲಿ ನೀಡುವ ಸವಾಲನ್ನು ಎದುರಿಸುವ ಬಗ್ಗೆ ಹೇಗೆ ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾದೃಷ್ಟಿಯನ್ನು ಹಾಗೂ ಭವಿಷ್ಯ ಒಂದು ಕಾಪಾಡುವಂತಹ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ವ್ಯಕ್ತಪಡಿಸಲು ಅಗತ್ಯವಿರುವ ತಂತ್ರಗಾರಿಕೆಯನ್ನು ರೂಪಿಸುವ ಹೊಣೆಗಾರಿಕೆಯ ಬಗ್ಗೆ ದಿನನಿತ್ಯ ಆತಂಕ, ಗೊಂದಲ, ಅನಿಶ್ಚಿತತೆ, ಅಸಹಾಯಕತೆ ನನ್ನಲ್ಲಿ ಮನೆ ಮಾಡಿತ್ತು.
92.7 ಬಿಗ್ ಎಫ್ಎಂ ಟ್ಯೂನ್ ಮಾಡ್ಕೊಂಡಿದ್ದೀರಾ, ನಮ್ಮ ಜೊತೆ ಇದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಸಿ ಆಗಿರುವ ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ ಅವರು. ಯೋಚನೆ ಮಾಡ್ಕೊಂಡಿದ್ದೀರಾ, ನಾನು ನಿಮ್ಮ ಆರ್ಜೆ ಎರಲ್ ಮಾತಾಡ್ತಿದ್ದಾರೆ, ನೀವು ಕೇಳ್ತಾ ಇದ್ದೀರಾ ಟೇಕ್ ಇಟ್ ಈಸಿ. ಓಕೆ, ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ವಿಸಿ ಆಗಿರುವ ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ ಅವರು ಇದ್ದಾರೆ ನಮ್ಮ ಜೊತೆ. ಓಕೆ, ಈಗ ತುಂಬಾ ಒಂದು ಡೌಟ್ಸ್ ಇದೆ, ಕನ್ಫ್ಯೂಷನ್ ಇದೆ, ಮತ್ತು ಕೆಲವೊಂದು ನ್ಯೂಸ್ಗಳು ಹರಿದಾಡ್ತಾ ಇದೆ. ಇನ್ನು ಮುಂದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದು ಡಿಜಿಟಲ್ಗೆ ಹೋಗುತ್ತೆ ಅಂತ ಹೇಳ್ಕೊಂಡ್ರೆ, ಡಿಜಿಟಲ್ ಮೂಲಕ ಶಿಕ್ಷಣ ವ್ಯವಸ್ಥೆ ನಡೆಯುತ್ತೆ ಅಂತ ಹೇಳಿಕೊಂಡು, ಇದ್ರ ಬಗ್ಗೆ ನಿಮ್ಮ ಒಂದು ಕ್ಲಾರಿಫಿಕೇಶನ್ ಅಥವಾ ನಿಮ್ಮ ಒಂದು ಅಭಿಪ್ರಾಯವನ್ನು ಶೇರ್ ಮಾಡಬಹುದಾ?
ಕೊರೋನಾ ಪೂರ್ವ, ಕೊರೋನಾ ಲಾಕ್ಡೌನ್ ಮತ್ತು ಕೊರೋನಾ ನಂತರ, ಹೀಗೆ ಮೂರು ಕಾಲಘಟ್ಟಗಳನ್ನು ಮನಸ್ಸಿನಲ್ಲಿ ತಂದುಕೊಂಡ್ರೆ, ನಾವೆಲ್ಲರೂ ನಮ್ಮ ಮೈಂಡ್ ಸೆಟ್ ಅನ್ನು ಬದಲಾಯಿಸಿಕೊಳ್ಳುವಂತಹ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ. ಕೊರೋನಾ ಹೆಮ್ಮಾರಿ ನಮ್ಮೆಲ್ಲರಲ್ಲಿ ಹೊಸ ಜೀವನ ಶೈಲಿ, ಶಿಸ್ತು, ಮನೋಧರ್ಮ ಮತ್ತು ನಡವಳಿಕೆಗಳನ್ನು ಜಾರಿಗೊಳಿಸುವ ಕಾರ್ಯ ಮಾಡಿದೆ. ಕಲಿಕೆ ಮತ್ತು ಬದಲಾವಣೆ ಎರಡೂ ಕೂಡ ಜೀವನ ಪರ್ಯಂತ ನಡೆಯುವ ನಿರಂತರ ಪ್ರಕ್ರಿಯೆ ಎಂಬ ಅರಿವು ಮತ್ತು ಜಾಗೃತಿ ನಮ್ಮಲ್ಲಿ ಮೂಡಿದೆ. ಲರ್ನಿಂಗ್ ಪ್ಲೇಸ್ನ ಬದಲು ಲರ್ನಿಂಗ್ ಸ್ಪೇಸ್ ಅನ್ನು ಕಾಣುವ ಸಮಯ ಸಂದರ್ಭ ಈಗ ಬಂದೊದಗಿದೆ. ಇ ಲರ್ನಿಂಗ್ ಅಥವಾ ಆನ್ಲೈನ್ ಲರ್ನಿಂಗ್ ಜೊತೆಗೆ ಸಿ ಲರ್ನಿಂಗ್ ಅಥವಾ ಕ್ಲಾಸ್ ರೂಮ್ ಲರ್ನಿಂಗ್ನ ಅಗತ್ಯತೆ ಕೂಡ ಇದೆ. ಬರುವ ಶೈಕ್ಷಣಿಕ ವರ್ಷ 2020-21 ಕನಿಷ್ಠ ಶೇಕಡ 25 ಡಿಜಿಟಲ್ ಕಲಿಕೆ, ಶೇಕಡ 75 ಸಾಂಪ್ರದಾಯಿಕ ಮುಖಾಮುಖಿ ತರಗತಿಗಳಲ್ಲಿಯ ಕಲಿಕೆಯ ಅನುಪಾತವನ್ನು ಅವಲಂಬಿಸಬೇಕಾಗ್ತದೆ. ಕ್ರಮೇಣ ಪಾಠ ಪ್ರವಚನಗಳು, ಕಲಿಕೆ, ಮೌಲ್ಯಮಾಪನ ಕಾರ್ಯ ಎಲ್ಲವೂ ಡಿಜಿಟಲೀಕರಣ ಆಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಆಗಿರುವಾಗ ಕಷ್ಟ, ನಷ್ಟ, ಇಷ್ಟದ ಪ್ರಶ್ನೆ ಉದ್ಭವಿಸುವುದಿಲ್ಲ. ಬೇರೆ ವಿಧಿ ಇಲ್ಲದೆ ಎಲ್ಲರೂ, ಅಂದರೆ ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಸಿಬ್ಬಂದಿಗಳು, ಪೋಷಕರು ಅಥವಾ ಪಾಲಕರು, ಆಡಳಿತ ಮಂಡಳಿ ಮಾನಸಿಕವಾಗಿ ಸನ್ನದ್ಧಗೊಳ್ಳಬೇಕಾಗುತ್ತೆ. ನಾವು ಹೇಳಿದಾಗೆ ಮೂರು ವಿಚಾರಗಳು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ನಮ್ಮ ಮನಸ್ಥಿತಿ ಬದಲಾಯಿಸಿಕೊಳ್ಳಿಕ್ಕೆ. ಒಂದು ಲರ್ನ್ ಟು ಚೇಂಜ್ ಅಂತ, ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಾವು ಕಲಿಬೇಕಾಗತ್ತೆ. ಇನ್ನೊಂದು ಚೇಂಜ್ ಟು ಲರ್ನ್, ಕಲೀಲಿಕ್ಕೆ ನಮ್ಮಲ್ಲಿ ಬದಲಾವಣೆಗಳು ಆಗಬೇಕಾಗ್ತದೆ. ಆಮೇಲೆ ಮೂರನೇದ್ದು ಲರ್ನ್ ಟು ಲರ್ನ್ ಅಂತ ಹೇಳ್ತೇವೆ, ಅಂದ್ರೆ ಕಲಿಯುವಂತದ್ದನ್ನು ನಾವು ಕಲಿಬೇಕು ಅಂತ ಹೇಳುವಂತದ್ದು. ಈ ಮೂರು ಪ್ರಕ್ರಿಯೆಗಳಲ್ಲಿ ನಮ್ಮನ್ನು ಸದಾ ಸಿದ್ಧಗೊಳಿಸಬೇಕಾಗತ್ತೆ. ಇದು ನಮ್ಮೆಲ್ಲರ ಎದುರಿಗಿರುವಂತ ಸವಾಲಾಗಿದೆ.
ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ಲಾರಿಫಿಕೇಶನ್. ಸೊ ಎಡಪಡಿತಾಯ ಸರ್ ನಮ್ಮ ಜೊತೆ ಇದ್ದಾರೆ. ಈ ವರ್ಷ ಸ್ಕೂಲ್ ಕಾಲೇಜಿನ ವೇಳಾಪಟ್ಟಿ ಬದಲಾಗುವ ಒಂದು ಸೂಚನೆ ಸಿಗ್ತಾ ಇದೆ, ಸೊ ಇದರ ಬಗ್ಗೆ ಏನಾದರೂ ಹೇಳ್ಬೋದಾ?
ಶಾಲಾ ಕಾಲೇಜುಗಳನ್ನು ಎಂದಿನಂತೆ ಪುನರಾರಂಭ ಮಾಡಬೇಕಿದ್ರೆ, ಈ ಕೊರೋನಾ ಹೆಮ್ಮಾರಿ ಒಂದು ಹಂತದ ಹತೋಟಿಗೆ ಬಂದು ಲಾಕ್ಡೌನ್ ಲಿಫ್ಟ್ ಆಗಿ ಬಸ್ಸು ವಾಹನ ಸಂಚಾರಕ್ಕೆ ರಸ್ತೆಗಳು ಮುಕ್ತವಾಗಿ ವಿದ್ಯಾರ್ಥಿಗಳನ್ನು ಶಾಲಾ ಕಾಲೇಜುಗಳಿಗೆ ಹಾಗೂ ವಸತಿ ನಿಲಯಗಳಲ್ಲಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಆರೋಗ್ಯ, ನೈರ್ಮಲ್ಯ, ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಪೂರ್ವ ತಯಾರಿ ನಡೆಸಿರುವ ಬಗ್ಗೆ ಖಚಿತಪಡಿಸಿಕೊಂಡು ಕೇಂದ್ರ ರಾಜ್ಯ ಸರ್ಕಾರಗಳ ಮಾರ್ಗಸೂಚಿ ಹಾಗೂ ನಿರ್ದೇಶನದಂತೆ ವೇಳಾಪಟ್ಟಿಗಳು ಘೋಷಣೆ ಆಗಬೇಕಿದೆ. ಈ ಹಂತದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು ಎಲ್ಲ ಆಯಾಮಗಳಲ್ಲಿ ಅಭಿಪ್ರಾಯಗಳನ್ನು ತಜ್ಞರು ಮಂಡಿಸಿದ್ದು, ಕಾರ್ಯಗತಗೊಳಿಸಲು ಸೂಕ್ತವಾದ ನಿರ್ಣಯಗಳು ಸರ್ಕಾರದಿಂದ ಸದ್ಯದಲ್ಲಿ ಹೊರಬೀಳಲಿವೆ ಎಂಬ ವಿಶ್ವಾಸ ನನ್ನಲ್ಲಿದೆ. ವೇಳಾಪಟ್ಟಿಯಲ್ಲಿ ಖಂಡಿತವಾಗಿಯೂ ವ್ಯತ್ಯಾಸಗಳು ಆಗುವುದು ಅನಿವಾರ್ಯ ಮತ್ತು ನಾವೆಲ್ಲರೂ ಈ ನಿರ್ಣಯಗಳಿಗೆ ಹೊಂದಿಕೊಂಡು ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ನಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ನೀಡುವುದು ಬಹಳ ಅಗತ್ಯ. ಎಲ್ಲವೂ ಸರಿಯಾದರೆ ಜೂನ್ನಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳು ಪುನರಾರಂಭಗೊಂಡು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ 2019-20 ಶೈಕ್ಷಣಿಕ ವರ್ಷದಲ್ಲಿ ಆನ್ಲೈನ್ ಅಲ್ಲಿ ಪಾಠ ಮಾಡಿ ಬಾಕಿ ಉಳಿದ ಪಾಠ ಪ್ರವಚನಗಳನ್ನು ತರಗತಿಗಳಲ್ಲಿ ಒಂದೆರಡು ವಾರ ಮುಗಿಸಿ ಜೂನ್ ಕೊನೆಯ ವಾರದಲ್ಲಿ ಮತ್ತು ಜುಲೈ ಮೊದಲನೇ ವಾರದಲ್ಲಿ ಅವರ ಪರೀಕ್ಷೆ, ತದನಂತರ ಮೌಲ್ಯಮಾಪನ ಮಾಡಿ ಜುಲೈ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಪ್ರಥಮ ವಾರದಲ್ಲಿ ಫಲಿತಾಂಶ ಘೋಷಣೆಯಾಗುವ ಸಾಧ್ಯತೆ ಇದೆ. ಪದವಿ ಅಥವಾ ಸ್ನಾತಕ ವಿದ್ಯಾರ್ಥಿಗಳ 6ನೇ ಸೆಮಿಸ್ಟರ್ನ ಫಲಿತಾಂಶ ಘೋಷಿಸಿದ ಬಳಿಕ ಕೆಳಹಂತದ 2ನೇ ಮತ್ತು 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ತರಗತಿಗಳು, ಪರೀಕ್ಷೆಗಳು ಮತ್ತು ಫಲಿತಾಂಶ ಘೋಷಣೆ ನಡೆಯುತ್ತದೆ. ಯಾಕಂದ್ರೆ ಅವರೆಲ್ಲರೂ ಮುಂದಿನ ವರ್ಷವೂ ವಿದ್ಯಾಸಂಸ್ಥೆಯಲ್ಲಿ ಮುಂದುವರಿಯಲಿದ್ದಾರೆ. ಅದೇ ರೀತಿ ಮೊದಲಿಗೆ ಸ್ನಾತಕೋತ್ತರ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಬಾಕಿ ಉಳಿದಿರುವ ಪಾಠ ಪ್ರವಚನಗಳನ್ನು ಮುಗಿಸಿ ಪರೀಕ್ಷೆ ನಡೆಸಿ ಫಲಿತಾಂಶ ನೀಡಿದ ಬಳಿಕ ಜುಲೈ ಅಥವಾ ಆಗಸ್ಟ್ ತಿಂಗಳುಗಳಲ್ಲಿ 2ನೇ ಸೆಮಿಸ್ಟರ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಆದ್ದರಿಂದ 2020-21 ಹೊಸ ಬ್ಯಾಚ್ ಸೆಪ್ಟೆಂಬರ್ 1 ಮೊದಲು ಕಾಲೇಜುಗಳಿಗೆ ಸೇರ್ಪಡೆಗೊಳ್ಳುವುದು ಕಷ್ಟ ಸಾಧ್ಯ ಎನ್ನುವಂಥದ್ದು ಈ ಹಂತದಲ್ಲಿ ನಾನು ಹೇಳ್ಬೋದು.
ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಹಳಷ್ಟು ಪ್ರಶ್ನೆಗಳಿದೆ, ತುಂಬ ಜನ ಪೇರೆಂಟ್ಸ್ಗಳು ಕೇಳ್ತಾ ಇದ್ದಾರೆ ಕೆಲವೊಂದು ಪ್ರಶ್ನೆಗಳನ್ನು, ಅದೆಲ್ಲವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಒಂದು ದೂರ ಮಾಡುವ, ಅಂದರೆ ಆತಂಕ ದೂರ ಮಾಡುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. 92.7 ಬಿಗ್ ಎಫ್ಎಂ ನಲ್ಲಿ ಯೋಚನೆ
ಮಾಡ್ಕೊಂಡಿದ್ದೀರಾ, ನಾನು ನಿಮ್ಮ ಆರ್ಜೆ ಅರಲ್ ಮಾತಾಡ್ತಿದ್ದಾರೆ, ನೀವು ಕೇಳ್ತಾ ಇದ್ದೀರಾ, ಟೇಕ್ ಇಟ್ ಈಸಿ.
ನಮ್ಮ ಜೊತೆ ಇದ್ದಾರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ವಿಸಿ ಆಗಿರುವ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ್ ಅವರು. ತುಂಬಾ ಜನ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೋಷಕರಿಗೆ, ಗಾರ್ಡಿಯನ್ಸ್ಗಳಿಗೆ ಒಂದು ಟೆನ್ಷನ್ ಇದೆ, ಮಕ್ಕಳ ಭವಿಷ್ಯ ಏನಾಗ್ಬೋದು, ವಾಟ್ ನೆಕ್ಸ್ಟ್ ಏನು ಅಂತ ಒಂದು ಟೆನ್ಷನ್ ಕಾಡ್ತಾ ಇದೆ. ಸಹಜವಾಗಿ ಕಾಡ್ತಾ ಇದೆ, ನಾಟ್ ವಿಶೇಷ ಏನಿಲ್ಲ, ಸಹಜವಾಗಿ ಒಂದು ಕಾಡ್ತಾ ಇದೆ. ಇವರೆಲ್ಲರಿಗೂ ನೀವು ಕೊಡುವ ಕಿವಿ ಮಾತು, ಹಿತವಚನ ಏನು?
ಬಹಳಷ್ಟು ಹೆತ್ತವರು, ಪೋಷಕರು ಅಥವಾ ಪಾಲಕರು ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಭಯ, ಆತಂಕ, ಕಾಳಜಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅತ್ತ ಧರೆ ಇತ್ತ ಪುಲಿ ಎಂಬ ಪರಿಸ್ಥಿತಿ. ಶಾಲಾ ಕಾಲೇಜುಗಳಿಗೆ ಲಾಕ್ಡೌನ್ ಲಿಫ್ಟ್ ಆದ ಬಳಿಕ ತಮ್ಮ ಮಕ್ಕಳನ್ನು ಕಳುಹಿಸದೆ ಮನೆಯಲ್ಲಿ ಇಟ್ಟುಕೊಂಡ್ರೆ ಅವರೆಲ್ಲರ ಶೈಕ್ಷಣಿಕ ಮತ್ತು ಮುಂದಿನ ಜೀವನದ ಬಗ್ಗೆ ಯಶಸ್ಸು ಸಾಧಿಸುವುದು ಹೇಗೆ? ಒಂದು ವೇಳೆ ಎಲ್ಲವೂ ಸರಿಯಾಗಿದೆ ಅಂದುಕೊಂಡು ಹಿಂದಿನಂತೆ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹಾಜರಾದರೆ, ಕೊರೋನಾ ಮಾರಿ ಅವರನ್ನು ಆವರಿಸಿಕೊಂಡ್ರೆ ಮುಂದೇನು ಗತಿ ಎನ್ನುವ ದ್ವಂದ್ವ ಮನಸ್ಥಿತಿ ಹೆಚ್ಚಿನವರನ್ನು ಕಾಡುತ್ತಿರುವುದು ನನ್ನ ಅರಿವಿಗೆ ಬಂದಿದೆ. ಆದರೆ ಹೊರ ರಾಜ್ಯ ಅಥವಾ ವಿದೇಶದಿಂದ ಬರುವ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಅವಧಿಗೆ ಕ್ವಾರಂಟೈನ್ ಮಾಡಲಾಗ್ತದೆ. ಶಾಲಾ ಕಾಲೇಜುಗಳು ಪುನರಾರಂಭಗೊಂಡ್ರೆ ಕಟ್ಟುನಿಟ್ಟಾಗಿ COVID-19 ಪ್ರೋಟೋಕಾಲ್ ಪಾಲಿಸಲಾಗ್ತದೆ. ಅಂದ್ರೆ ಎಲ್ಲರೂ ಫೇಸ್ ಮಾಸ್ಕ್ ಅಥವಾ ಮುಖ ಗವಸು ಹಾಕಿಕೊಳ್ಳುವುದು, ಕೈಯನ್ನು ಸಾಬೂನು ಮತ್ತು ನೀರಲ್ಲಿ ಚೆನ್ನಾಗಿ ತೊಳೆದುಕೊಳ್ಳುವುದು ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಬಳಸುವಂಥದ್ದು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಶಿಫ್ಟ್ ಅಥವಾ ಬ್ಯಾಚ್ಗಳಲ್ಲಿ ತರಗತಿಗಳಲ್ಲಿ ಪಾಠ ಪ್ರವಚನಗಳನ್ನು ನಡೆಸುವುದು. ಅದಲ್ಲದೆ ನಮ್ಮ ಶಿಕ್ಷಕರು ಅವರ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿಸ್ತಾರೆ, ಅವರೆಲ್ಲರ ನೈರ್ಮಲ್ಯ, ಆರೋಗ್ಯ, ಭದ್ರತೆ ಬಗ್ಗೆ ಕಾಳಜಿ ವಹಿಸ್ತಾರೆ ಎನ್ನುವಂತಹ ಭರವಸೆ ಮತ್ತು ನಂಬಿಕೆ ಸದಾ ನನ್ನಲ್ಲಿದೆ. ಆದ ಕಾರಣ ಹೆತ್ತವರು ಅಥವಾ ಪೋಷಕರು ಈ ಬಗ್ಗೆ ಭಯ ಅಥವಾ ಆತಂಕ ಪಡುವ ಅಗತ್ಯವಿಲ್ಲ, ಆದರೆ ಖಂಡಿತವಾಗಿಯೂ ಜಾಗ್ರತೆ ವಹಿಸುವಂತದ್ದು ಅತ್ಯವಶ್ಯಕ ಎನ್ನುವುದು ನನ್ನ ಅಭಿಪ್ರಾಯ ಮತ್ತು ಸಲಹೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನಷ್ಟು ಪ್ರಶ್ನೆಗಳಿದೆ ನಿಮ್ ಜೊತೆ ಕೇಳಕ್ಕೆ.
ಸೊ 92.7 ಬಿಗ್ ಎಫ್ಎಂ ನಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ನಾವು ಎಲ್ಲಿಂದಾದರೂ ತಂದು ಕೊಡ್ತೇವೆ ನಾವು. ಸೊ ಎಜುಕೇಷನ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳು, ಡೌಟ್ಸ್ಗಳು, ಫೇಕ್ ರೂಮರ್ಸ್ಗಳು ಅದು ಇದು ತುಂಬ ಇತ್ತು, ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾನೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಸಿ ಆಗಿರುವ ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ್ ನಮ್ಮ ಜೊತೆ ಇದ್ದಾರೆ. ಸರ್, ಇನ್ನು ಏನಂದರೆ ಲಾಕ್ಡೌನ್ ನಂತರ ಯಾವಾಗ ಈ ಸ್ಕೂಲ್ಗಳು ಮತ್ತು ಕಾಲೇಜುಗಳು ಆರಂಭ ಆಗ್ಬೋದು ಲಾಕ್ಡೌನ್ನ ನಂತರ? ಎನಿ ಡೇಟ್ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಇದೆಯಾ, ಅಥವಾ ಯಾವ ಡೇಟ್ಗೆ ಶುರುವಾದರೆ ಉತ್ತಮ ಅಂತ ನಿಮ್ಗೆ ಅನಿಸುತ್ತೆ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
ಲಾಕ್ಡೌನ್ ಲಿಫ್ಟ್ ಆದ ಬಳಿಕ ಶಾಲಾ ಕಾಲೇಜುಗಳನ್ನು ದಿಢೀರನೆ ಪ್ರಾರಂಭ ಮಾಡುವಂಥದ್ದು ಕಷ್ಟ ಸಾಧ್ಯ. ಯಾಕಂದರೆ ವಿದ್ಯಾರ್ಥಿಗಳ ಆರೋಗ್ಯ, ನೈರ್ಮಲ್ಯ ಮತ್ತು ರಕ್ಷಣೆಯನ್ನು ಕಾಪಾಡುವುದು, ತರಗತಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಶಿಫ್ಟ್ನಲ್ಲಿ ವಿದ್ಯಾರ್ಥಿಗಳನ್ನು ಹಂಚಿ ತರಗತಿಗಳು ನಡೆಸುವ ಅನಿವಾರ್ಯತೆ, ಎಲ್ಲ ಸವಾಲುಗಳನ್ನು ಎದುರಿಸಲು ಅಗತ್ಯವಿರುವ ಪೂರ್ವ ತಯಾರಿಯನ್ನು ನಡೆಸಿಕೊಳ್ಳಬೇಕಾಗ್ತದೆ. ಪದವಿ ಮತ್ತು ಸ್ನಾತಕೋತ್ತರ ತರಗತಿಗಳು, ಪರೀಕ್ಷೆ, ಮೌಲ್ಯಮಾಪನ, ಫಲಿತಾಂಶ ಘೋಷಣೆ ಇತ್ಯಾದಿ ಸಂಗತಿಗಳ ಬಗ್ಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ತಿಳಿದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಅಂದರೆ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಮತ್ತು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆಗಳಿಂದ ಸಾಕಷ್ಟು ಚರ್ಚೆಗಳು ನಡೆದು ಮಾರ್ಗಸೂಚಿ ಮತ್ತು ಸೂಕ್ತ ನಿರ್ದೇಶನ ಒಂದೆರಡು ವಾರಗಳಲ್ಲಿ ನಮ್ಮ ಕೈ ಸೇರಲಿದೆ. ಅದರಂತೆ 2019-20 ಅಂತಿಮ ವರ್ಷದ ವಿದ್ಯಾರ್ಥಿಗಳ ತರಗತಿ, ಪರೀಕ್ಷೆ, ಮೌಲ್ಯಮಾಪನ ಫಲಿತಾಂಶ ನೀಡಿದ ಬಳಿಕ ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಪ್ರಾರಂಭದಲ್ಲಿ 2020-21 ಶೈಕ್ಷಣಿಕ ವರ್ಷ ಶುರುವಾಗುವ ಲಕ್ಷಣಗಳು ಕಂಡುಬರುತ್ತವೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೇಳ್ತಾರೆ 92.7 FM, ಯೋಚನೆ ಚೇಂಜ್. ಓಕೆ.